ಅಧ್ಯಾಯ 43. ಕಂಸವಧೆ. ಕಂಸನ ಮಲ್ಲರು ತಮ್ಮ ದೃಢ ನಿಶ್ಚಯವನ್ನು ಹೇಳಿದ ಮೇಲೆ ಮಧುವನ್ನು ಕೊಂದ ದೇವೋತ್ತಮ ಪರಮ ಪುರುಷನು ಚಾಣೂರನನ್ನು ಹೆದರಿಸಿದ ಮತ್ತು ರೋಹಿಣಿಯ ಮಗನಾದ ಬಲರಾಮನು ಮುಷ್ಟಿಕನನ್ನು ಹೆದರಿಸಿದ. ಮೊದಲು ಕೃಷ್ಣ ಮತ್ತು ಚಾಣೂರರು, ಅನಂತರ ಬಲರಾಮ ಮತ್ತು ಮುಷ್ಟಿಕರು ಕೈಯಲ್ಲಿ ಕೈಯನ್ನು ಕಾಲಲ್ಲಿ ಕಾಲನ್ನು ಹೆಣೆದುಕೊಂಡು ಜಯಗಳಿಸಬೇಕೆಂದು ಒಬ್ಬರು ಇನ್ನೊಬ್ಬರನ್ನು ಒತ್ತಿ ಹಿಡಿದರು. ಅಂಗೈಗೆ ಅಂಗೈಯನ್ನು, ಮೀನಾಖಂಡಕ್ಕೆ ಮೀನಾಖಂಡವನ್ನು, ತಲೆಗೆ ತಲೆಯನ್ನು, ಎದೆಗೆ ಎದೆಯನ್ನು ಸೇರಿಸಿ ಒಬ್ಬರಿನ್ನೊಬ್ಬರಿಗೆ ಪೆಟ್ಟು ಕೊಡಲಾರಂಭಿಸಿದರು. ಪರಸ್ಪರವಾಗಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೂಕುತ್ತಿದ್ದಾಗ ಸೆಣಸಾಟವು ಹೆಚ್ಚಾಯಿತು. ಒಬ್ಬನು ಇನ್ನೊಬ್ಬನನ್ನು ಹಿಡಿದುಕೊಂಡು ನೆಲಕ್ಕೆ ಹೊಗೆದ. ಮತ್ತೊಬ್ಬನು ತನ್ನ ಎದುರಾಳಿಯ ಹಿಂದಿನಿಂದ ಮುಂಭಾಗಕ್ಕೆ ಧಾವಿಸಿ ಅವನನ್ನು ಒಂದು ಪೆಟ್ಟಿನಿಂದ ಸೋಲಿಸಲು ಪ್ರಯತ್ನಿಸಿದ. ಹೆಜ್ಜೆ ಹೆಜ್ಜೆಯಾಗಿ ಸೆಣಸಾಟವು ಕಠಿಣವಾಯಿತು. ಮೇಲಕ್ಕೆತ್ತುವುದು, ಎಳೆಯುವುದು, ನೂಕುವುದು ಎಲ್ಲ ಆದವು. ಅನಂತರ ಕಾಲುಗಳು ಕೈಗಳು ಹೆಣೆದುಕೊಂಡವು. ಒಬ್ಬನು ಇನ್ನೊಬ್ಬನನ್ನು ಸೋಲಿಸಲು ತನ್ನಿಂದಾದಷ್ಟು ಪ್ರಯತ್ನಿಸುತ್ತಿದ್ದಾಗ ಅವರು ಮಲ್ಲಯುದ್ಧದ ಕಲೆಗಳನ್ನೆಲ್ಲ ಪ್ರದರ್ಶಿಸಿದರು. ಆದರೆ ಕುಸ್ತಿ ಪಂದ್ಯವನ್ನು ನೋಡುತ್ತಿದ್ದವರಿಗೆ ಅಷ್ಟೇನು ತೃಪ್ತಿಯಾಗಲಿಲ್ಲ. ಏಕೆಂದರೆ ಕುಸ್ತಿ ಮಾಡುತ್ತಿದ್ದವರು ಸಮಬಲ್ಲರೆಂದು ತೋರಲಿಲ್ಲ. ದೈತ್ಯಾಕಾರದ ಮತ್ತು ಬಂಡೆಯಂತೆ ಗಟ್ಟಿಯಾದ ಮಲಪಟ್ಟುಗಳಾದ ಚಾಣೂರ ಮತ್ತು ಮುಷ್ಟಿಕರ ಮುಂದೆ ಕೃಷ್ಣ ಮತ್ತು ಬಲರಾಮರು ಬರಿಯ ಮಕ್ಕಳೆಂದೇ ಅವರಿಗೆ ತೋರಿತು. ಕರುಣಾಹೃದಯಿಗಳಾಗಿ ಕೃಷ್ಣ ಮತ್ತು ಬಲರಾಮರ ಪರವಾಗಿದ್ದ ಪ್ರೇಕ್ಷಕರಲ್ಲಿ ಬಹುಮಂದಿ ತಮ್ಮ ತಮ್ಮಲ್ಲಿ ಹೀಗೆ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಸ್ನೇಹಿತರೇ, ಇಲ್ಲಿ ಅಪಾಯವಿದೆ. ಮತ್ತೊಬ್ಬನು ದೊರೆಯ ಎದುರಿನಲ್ಲೇ ಈ ಅಸಮಬಲ್ಲರ ಕುಸ್ತಿ ನಡೆಯುತ್ತಿದೆ ಎಂದನು. ಪ್ರೇಕ್ಷಕರಿಗೆ ಮನರಂಜನೆಯಾಗುತ್ತಿರಲಿಲ್ಲ. ಬಲಶಾಲಿಗಳು ಮತ್ತು ದುರ್ಬಲರ ನಡುವೆ ಕುಸ್ತಿಗೆ ಪ್ರೋತ್ಸಾಹ ಕೊಡಲು ಅವರಿಂದ ಆಗಲಿಲ್ಲ. ಮುಷ್ಟಿಕ ಮತ್ತು ಚಾಣೂರರ ಸಿಡಿಲಿನಂತಹವರು, ಪರ್ವತಗಳಂತೆ ಬಲಶಾಲಿಗಳಾದವರು. ಕೃಷ್ಣ ಮತ್ತು ಬಲರಾಮರು ಎಳೆಯ ವಯಸ್ಸಿನ ಸೂಕ್ಷ್ಮ ಬಾಲಕರು. ನ್ಯಾಯಪ್ರಜ್ಞೆಯು ಆಗಲೇ ಈ ಸಭೆಯನ್ನು ಬಿಟ್ಟು ಹೊರಟು ಹೋಗಿದೆ. ನಾಗರಿಕ ಜನರ ನ್ಯಾಯ ಸೂತ್ರಗಳನ್ನು ಬಲ್ಲವರು ಈ ಅನ್ಯಾಯದ ಪಂದ್ಯವನ್ನು ನೋಡಲು ಇಲ್ಲಿ ಉಳಿಯುವುದಿಲ್ಲ. ಈ ಕುಸ್ತಿಯ ಪಂದ್ಯದಲ್ಲಿ ಭಾಗವಹಿಸುವವರು ಅಷ್ಟೇನು ಜ್ಞಾನಿಗಳಲ್ಲ. ಆದುದರಿಂದ ಅವರು ಮಾತನಾಡಲಿ ಅಥವಾ ಮೌನವಾಗಿರಲಿ, ದುಷ್ಕರ್ಮಗಳ ಫಲವನ್ನು ಅವರು ಅನುಭವಿಸಲೇಬೇಕು. ಸಭೆಯಲ್ಲಿದ್ದ ಮತ್ತೊಬ್ಬನು ತನ್ನ ಮನಸ್ಸನ್ನು ಬಿಚ್ಚಿ ಹೇಳಿದನು. ಪ್ರಿಯ ಸ್ನೇಹಿತರೇ, ಕೃಷ್ಣನ ಮುಖವನ್ನು ನೋಡಿ. ಶತ್ರುವನ್ನು ಅಟ್ಟಿಸಿಕೊಂಡು ಹೋದದ್ದರಿಂದ ಅವನ ಮುಖದ ಮೇಲೆ ಬೆವರ ಹನಿಗಳಿವೆ ಮತ್ತು ಅವನ ಮುಖವು ನೀರಿನ ಹನಿಗಳಿರುವ ಕಮಲದಂತೆ ಕಾಣುತ್ತಿದೆ. ಬಲರಾಮನ ಮುಖವು ಎಷ್ಟು ವಿಶಿಷ್ಟವಾಗಿ ಸುಂದರವಾಗಿದೆ ಎನ್ನುವುದನ್ನು ನೋಡಿದಿರಾ? ಅವನು ಮುಷ್ಟಿಕನೊಡನೆ ಬಲವಾದ ಕುಸ್ತಿ ಪಂದ್ಯದಲ್ಲಿ ನಿರತನಾಗಿರುವುದರಿಂದ ಅವನ ಬಿಳಿಯ ಮುಖಕ್ಕೆ ಕೆಂಪು ಛಾಯೆ ಬಂದಿದೆ. ಪ್ರೇಕ್ಷಕರಲ್ಲಿದ್ದ ಮಹಿಳೆಯರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು. ಸ್ನೇಹಿತರೇ, ಯೋಚಿಸಿ. ದೇವೋತ್ತಮ ಪರಮ ಪುರುಷನೇ ಹೂಮಾಲೆಗಳಿಂದ ಅಲಂಕೃತನಾಗಿ ತನ್ನ ಅಣ್ಣ ಬಲರಾಮನೊಂದಿಗೆ ಗೋವುಗಳನ್ನು ನೋಡಿಕೊಳ್ಳುತ್ತಿರುವ ಪ್ರದೇಶವಾದ ವೃಂದಾವನವು ಎಷ್ಟು ಅದೃಷ್ಟಶಾಲಿ! ಅವನೊಡನೆ ಸದಾ ಅವನ ಗೋಪಬಾಲಕ ಸ್ನೇಹಿತರಿರುತ್ತಾರೆ ಮತ್ತು ಅವನು ತನ್ನ ದಿವ್ಯ ವೇಣುವನ್ನು ನುಡಿಸುತ್ತಾನೆ. ಶಿವ ಮತ್ತು ಬ್ರಹ್ಮ ಮತ್ತು ಸಿರಿದೇವತೆಯಂತಹ ಮಹಾನ್ ದೇವತೆಗಳು ಪೂಜಿಸುವ ಕೃಷ್ಣ ಮತ್ತು ಬಲರಾಮರ ಚರಣ ಕಮಲಗಳನ್ನು ಸದಾ ನೋಡಬಲ್ಲ ವೃಂದಾವನದ ನಿವಾಸಿಗಳು ಅದೃಷ್ಟಶಾಲಿಗಳು. ದೇವೋತ್ತಮ ಪರಮ ಪುರುಷನೊಡನೆ ಸುಖಿಸಿ ಅವನ ದಿವ್ಯ ಶರೀರದ ಅಸಮಾನ ಸೌಂದರ್ಯವನ್ನು ನೋಡಬಲ್ಲ. ವ್ರಜಭೂಮಿಯ ಯುವತಿಯರು ಎಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾರೆಯೋ ನಾವು ಹೇಳಲಾರೆವು. ಪ್ರಭುವಿನ ಸೌಂದರ್ಯವು ಎಣೆಯಿಲ್ಲದು. ದೇಹದ ಬಣ್ಣದಲ್ಲಾಗಲಿ ಕಾಂತಿಯಲ್ಲಾಗಲಿ ಅವನನ್ನು ಮೀರಿಸಿದವರಿಲ್ಲ, ಅವನ ಸಮಾನರಾದವರೂ ಇಲ್ಲ. ಧನ, ಬಲ, ಸೌಂದರ್ಯ, ಕೀರ್ತಿ, ಜ್ಞಾನ ಮತ್ತು ತ್ಯಾಗ, ಈ ಎಲ್ಲ ಭಾಗ್ಯಗಳು ತವರು ಕೃಷ್ಣ ಮತ್ತು ಬಲರಾಮ. ಗೋಪಿಯರು ಎಷ್ಟು ಭಾಗ್ಯವಂತರೆಂದರೆ ಪ್ರಾತಃ ಕಾಲದಲ್ಲಿ ಹಾಲನ್ನು ಕರೆಯುವಾಗ ಅಥವಾ ಭತ್ತವನ್ನು ಕುಟ್ಟುವಾಗ ಅಥವಾ ಬೆಣ್ಣೆಯನ್ನು ಕಡಿಯುವಾಗ ಪ್ರಾರಂಭಿಸಿ ದಿನದ 24 ಗಂಟೆಗಳ ಕಾಲವೂ ಕೃಷ್ಣನನ್ನು ಕಂಡು ಅವನನ್ನೇ ಧ್ಯಾನಿಸುವಷ್ಟು ಭಾಗ್ಯವಂತರು ಗೋಪಿಯರು. ಮನೆಯನ್ನು ಸ್ವಚ್ಛಗೊಳಿಸುವಾಗ ಅಥವಾ ನೆಲವನ್ನು ಸಾರಿಸುವಾಗ ಅವರು ಕೃಷ್ಣನ ಧ್ಯಾನದಲ್ಲಿಯೇ ಮುಳುಗಿರುತ್ತಾರೆ. ಬೇರೆ ಬಗೆಯ ಭೌತಿಕ ಕೆಲಸಗಳನ್ನು ಮಾಡುತ್ತಿರುವಾಗಲೂ ಮನುಷ್ಯನು ಹೇಗೆ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸಿಸಬಲ್ಲ ಎನ್ನುವುದಕ್ಕೆ ಗೋಪಿಯರು ಅತ್ಯುತ್ತಮ ನಿದರ್ಶನ. ಕೃಷ್ಣನ ಸ್ಮರಣೆಯಲ್ಲಿ ಅನುಗಾಲವು ಮುಳುಗಿದ್ದರೆ ಐಹಿಕ ಕಾರ್ಯಗಳ ಕಲ್ಮಶದ ಸ್ಪರ್ಶದಿಂದ ವ್ಯಕ್ತಿಗೆ ಘಾಸಿ ಥಾಟುವುದು ಸಾಧ್ಯವಿಲ್ಲ. ಆದುದರಿಂದ ಗೋಪಿಯರು ಯೋಗದ ಅತ್ಯಂತ ಪರಿಪೂರ್ಣ ಸ್ಥಿತಿಯಾದ ಸಮಾಧಿಯಲ್ಲಿಯೇ ಇರುತ್ತಾರೆ. ಸದಾ ಕೃಷ್ಣನ ಧ್ಯಾನವನ್ನು ಮಾಡುವವನು ಯೋಗಿಗಳಲ್ಲಿ ಶ್ರೇಷ್ಠ ಯೋಗಿ ಎನ್ನುವುದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಒಬ್ಬ ಮಹಿಳೆಯು ಮತ್ತೊಬ್ಬಳಿಗೆ, ಪ್ರಿಯ ಸ್ನೇಹಿತರೇ, ಗೋಪಿಯರ ಕಾರ್ಯಗಳನ್ನು ಅತ್ಯುತ್ತಮ ಪುಣ್ಯ ಕಾರ್ಯಗಳು ಎಂದು ನಾವು ಒಪ್ಪಬೇಕು. ಇಲ್ಲವಾದರೆ ತನ್ನ ಗೋಪಬಾಲಕ ಸ್ನೇಹಿತರೊಡನೆ ಮತ್ತು ಗೋವುಗಳೊಡನೆ ಪ್ರಾತಃ ಕಾಲದಲ್ಲಿ ಕೃಷ್ಣನು ಹುಲ್ಲುಗಾವಲಿಗೆ ಹೋಗುವಾಗಲೂ ಸಂಜೆ ಹಿಂದಿರುಗುವಾಗಲೂ ಅವನನ್ನು ಕಾಣುವ ಅವಕಾಶವು ಅವರಿಗೆ ಹೇಗೆ ದೊರಕುತ್ತಿತ್ತು? ಅವನು ಕೊಳಲನ್ನು ನುಡಿಸುವುದನ್ನು, ತೇಜೋಮಯವಾಗಿ ಮಂದಹಾಸವನ್ನು ಬೀರುವುದನ್ನು ಮತ್ತೆ ಮತ್ತೆ ಕಾಣುತ್ತಾರೆ ಎಂದು ಹೇಳಿದಳು. ಎಲ್ಲ ಜೀವಿಗಳ ಪರಮಾತ್ಮನಾದ ಶ್ರೀಕೃಷ್ಣನು ಸಭೆಯಲ್ಲಿದ್ದ ಸ್ತ್ರೀಯರು ತನ್ನ ವಿಷಯವಾಗಿ ಆತಂಕಗೊಂಡಿದ್ದಾರೆ ಎಂದು ತಿಳಿದಾಗ ಕುಸ್ತಿಯನ್ನು ಮುಂದುವರಿಸದೆ ಮಲ್ಲರನ್ನು ಕೂಡಲೇ ಕೊಲ್ಲಲು ನಿರ್ಧರಿಸಿದನು. ತಮ್ಮ ಮಕ್ಕಳ ಅಮಿತ ಬಲವನ್ನು ಅರಿಯದ ಕೃಷ್ಣ ಮತ್ತು ಬಲರಾಮರ ತಂದೆ ತಾಯಿಯರು ಎಂದರೆ ನಂದ ಮಹಾರಾಜ, ಯಶೋದೆ, ವಸುದೇವ ಮತ್ತು ದೇವಕಿಯರು ಬಹಳ ಆತಂಕಗೊಂಡಿದ್ದರು. ಮುಷ್ಟಿಕನು ಬಲರಾಮನಿಗೆ ಹೊಡೆದನು. ಬಲರಾಮನು ತಿರುಗಿಸಿ ಬಲವಾದ ಪೆಟ್ಟನ್ನು ಕೊಟ್ಟನು. ಮುಷ್ಟಿಕನು ಗಡಗಡನೆ ನಡುಗಲು ಪ್ರಾರಂಭಿಸಿದನು. ಅವನ ಬಾಯಿಯಿಂದ ರಕ್ತ ಮತ್ತು ವಾಂತಿಗಳು ಹೊರಕ್ಕೆ ಬಂದವು. ಯಾತನೆಯಿಂದ ಅವನು ಪ್ರಾಣಶಕ್ತಿಯನ್ನು ಕಳೆದುಕೊಂಡನು ಮತ್ತು ಬಿರುಗಾಳಿಯಲ್ಲಿ ಉರುಳುವ ಮರದಂತೆ ಕೆಳಕ್ಕೆ ಬಿದ್ದನು. ಈ ಇಬ್ಬರು ಜಟ್ಟಿಗಳು ಸತ್ತ ನಂತರ ಕೂಟ ಎನ್ನುವ ಮಲ್ಲನು ಮುಂದೆ ಬಂದನು. ಬಲರಾಮನು ಕೂಡಲೇ ಅವನನ್ನು ತನ್ನ ಎಡಗೈಯಲ್ಲಿ ಹಿಡಿದುಕೊಂಡು ನಿರ್ಲಕ್ಷ್ಯದಿಂದ ಅವನನ್ನು ಕೊಂದನು. ಶಲನೆಂಬ ಜಟ್ಟಿಯೂ ಮುಂದೆ ಬಂದನು. ಕೃಷ್ಣನು ಅವನನ್ನು ಒದ್ದದರಿಂದ ಅವನ ತಲೆಯು ಸೀಳಿತು. ಮುಂದೆ ಹೆಜ್ಜೆ ಇಟ್ಟ ತೋಷಲ ಎನ್ನುವ ಜಟ್ಟಿಗೂ ಇದೇ ಗತಿಯಾಯಿತು. ಹೀಗೆ ಕೃಷ್ಣ ಮತ್ತು ಬಲರಾಮರು ಮಹಾಮಲ್ಲರನ್ನೆಲ್ಲ ಕೊಂದರು. ಉಳಿದ ಜಟ್ಟಿಗಳು ಪ್ರಾಣಭಯದಿಂದ ಸಭೆಯನ್ನು ಬಿಟ್ಟು ಓಡಿದರು. ಕೃಷ್ಣ ಮತ್ತು ಬಲರಾಮರ ಗೋಪಬಾಲಕ ಸ್ನೇಹಿತರೆಲ್ಲ ಅವರ ಬಳಿಗೆ ಹೋಗಿ ಅಭಿನಂದಿಸಿದರು. ನಗಾರಿಗಳನ್ನು ಬಾರಿಸುತ್ತಿರುವಾಗ ಜನರು ಈ ವಿಜಯವನ್ನು ಕುರಿತು ಮಾತನಾಡುತ್ತಿದ್ದಂತೆ ಕೃಷ್ಣ ಮತ್ತು ಬಲರಾಮರ ಕಾಲುಗೆಜ್ಜೆಗಳು ಝಣ ಝಣ ಶಬ್ದ ಮಾಡಿದವು. ಅಲ್ಲಿ ನೆರೆದಿದ್ದವರೆಲ್ಲ ಹರ್ಷೋನ್ಮದದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅಲ್ಲಿದ್ದ ಬ್ರಾಹ್ಮಣರು ಅತ್ಯಾನಂದದಿಂದ ಕೃಷ್ಣ ಮತ್ತು ಬಲರಾಮರನ್ನು ಹೊಗಳಲು ಪ್ರಾರಂಭಿಸಿದರು. ಕಂಸನು ಮಾತ್ರ ಖೇದಗೊಂಡಿದ್ದನು. ಅವನು ಚಪ್ಪಾಳೆ ತಟ್ಟಲೂ ಇಲ್ಲ, ಕೃಷ್ಣನನ್ನು ಆಶೀರ್ವದಿಸಲೂ ಇಲ್ಲ. ಕೃಷ್ಣನ ವಿಜಯವನ್ನು ಸಾರಲು ನಗಾರಿಗಳನ್ನು ಬಾರಿಸಿದ್ದುದಕ್ಕೆ ಅವನಿಗೆ ಅಸಮಾಧಾನವಾಯಿತು. ಮತ್ತು ಕೆಲವರು ಜಟ್ಟಿಗಳು ಸತ್ತು ಉಳಿದವರು ಓಡಿ ಹೋದುದಕ್ಕಾಗಿ ಅವನಿಗೆ ಬಹು ದುಃಖವಾಯಿತು. ಕೂಡಲೇ ನಗಾರಿ ಶಬ್ದವನ್ನು ನಿಲ್ಲಿಸುವಂತೆ ಅಪ್ಪಣೆ ಮಾಡಿ ತನ್ನ ಸ್ನೇಹಿತರಿಗೆ ಹೀಗೆ ಹೇಳಿದನು: ವಸುದೇವನ ಈ ಇಬ್ಬರು ಮಕ್ಕಳನ್ನು ಕೂಡಲೇ ಮಥುರೆಯಿಂದ ಓಡಿಸಬೇಕೆಂದು ನನ್ನ ಆಜ್ಞೆ. ಅವನೊಡನೆ ಬಂದ ಗೋಪಬಾಲಕರನ್ನು ಲೂಟಿ ಮಾಡಿ ಅವರ ಸ್ವತ್ತನ್ನೆಲ್ಲ ವಶಪಡಿಸಿಕೊಳ್ಳಬೇಕು. ನಂದ ಮಹಾರಾಜನ ಯುಕ್ತಿಯ ನಡತೆಗಾಗಿ ಅವನನ್ನು ಕೂಡಲೇ ಬಂಧಿಸಿ ಕೊಲ್ಲಬೇಕು ಮತ್ತು ವಂಚಕ ವಸುದೇವನನ್ನು ತಡಮಾಡದೆ ಕೊಲ್ಲಬೇಕು. ನನ್ನ ಇಚ್ಛೆಗೆ ವಿರುದ್ಧವಾಗಿ ಸದಾ ನನ್ನ ಶತ್ರುಗಳಿಗೆ ಬೆಂಬಲ ಕೊಡುವ ನನ್ನ ತಂದೆ ಉಗ್ರಸೇನನನ್ನು ಕೊಲ್ಲಬೇಕು. ಕಂಸನು ಹೀಗೆ ಹೇಳಿದಾಗ ಕೃಷ್ಣನಿಗೆ ಬಹಳ ಸಿಟ್ಟು ಬಂದಿತು. ಒಂದು ಕ್ಷಣದಲ್ಲಿ ಕಂಸನ ಅಂಗರಕ್ಷಕರ ಮೇಲೆ ಜಿಗಿದ. ಮೊದಲಿನಿಂದಲೂ ಕಂಸನಿಗೆ ಕೃಷ್ಣನೇ ತನ್ನ ಸಾವಿಗೆ ಕಾರಣವಾಗುತ್ತಾನೆ ಎಂದು ತಿಳಿದಿತ್ತು. ಅವನು ಕೃಷ್ಣನ ಆಕ್ರಮಣಕ್ಕೆ ಸಿದ್ಧನಾಗಿದ್ದನು. ಅವನು ಕೂಡಲೇ ತನ್ನ ಕತ್ತಿಯನ್ನು ಹೊರೆಯಿಂದ ಸೆಳೆದು ಕತ್ತಿ ಮತ್ತು ಗುರಾಣೆಗಳೊಡನೆ ಕೃಷ್ಣನು ಸವಾಲನ್ನು ಎದುರಿಸಲು ಸಿದ್ಧನಾದನು. ಕಂಸನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮತ್ತು ಮೇಲಿನಿಂದ ಕೆಳಕ್ಕೆ ಕತ್ತಿಯನ್ನು ಜುಳುಪಿಸುತ್ತಿದ್ದಾಗ ಪರಮ ಬಲಶಾಲಿಯಾದ ಪ್ರಭು ಕೃಷ್ಣನು ಬಹುಬಲವಾಗಿ ಅವನನ್ನು ಹಿಡಿದುಕೊಂಡನು. ಇಡೀ ಸೃಷ್ಟಿಗೆ ಆಶ್ರಯನಾದ ಮತ್ತು ತನ್ನ ನಾಭಿಕಮಲದಿಂದ ಸೃಷ್ಟಿಯನ್ನು ಅಭಿವ್ಯಕ್ತಿಗೊಳಿಸಿದ ದೇವೋತ್ತಮ ಪರಮ ಪುರುಷನು ಕೂಡಲೇ ಕಂಸನ ತಲೆಯಿಂದ ಕಿರೀಟವನ್ನು ಕಿತ್ತು ಹಾಕಿ ಅವನ ದೀರ್ಘವಾದ ಕೂದಲವನ್ನು ಹಿಡಿದುಕೊಂಡನು. ಅನಂತರ ಕಂಸನನ್ನು ಅವನ ಆಸನದಿಂದ ಮಲ್ಲಯುದ್ಧದ ವೇದಿಕೆಗೆ ಕೆಳಕೆಳೆದು ಅವನನ್ನು ನೆಲಕ್ಕೆ ಬೀಸುಟ್ಟನು. ಅನಂತರ ಕೃಷ್ಣನು ಅವನ ಎದೆಯ ಮೇಲೆ ಕುಳಿತು ಮತ್ತೆ ಮತ್ತೆ ಗುದ್ದಿದನು. ಕೃಷ್ಣನ ಮುಷ್ಟಿ ಪ್ರಹಾರದಿಂದಲೇ ಕಂಸನ ಪ್ರಾಣಶಕ್ತಿಯು ಹೊರಟು ಹೋಯಿತು. ಕಂಸನು ಸತ್ತನೆಂದು ತನ್ನ ತಂದೆ ತಾಯಿಯರಿಗೆ ಧೈರ್ಯ ಕೊಡಲು ಕೃಷ್ಣನು ಸಿಂಹವು ಆನೆಯನ್ನು ಕೊಂದು ಅದನ್ನು ಎಳೆಯುವಂತೆ ಕಂಸನನ್ನು ಎಳೆದು ಹಾಕಿದನು. ಇದನ್ನು ಕಾಣುತ್ತಲೇ ಎಲ್ಲ ಕಡೆಯಿಂದ ಗಟ್ಟಿಯಾಗಿ ಶಬ್ದ ಕೇಳಿಬಂದಿತು. ಪ್ರೇಕ್ಷಕರಲ್ಲಿ ಕೆಲವರು ಸಂತೋಷವನ್ನು ವ್ಯಕ್ತಪಡಿಸಿದರು, ಮತ್ತೆ ಕೆಲವರು ದುಃಖದಿಂದ ಅತ್ತರು. ದೇವಕಿಯ ಎಂಟನೆಯ ಮಗನು ತನ್ನನ್ನು ಕೊಲ್ಲುವನೆಂದು ತಿಳಿದದ್ದಿನಿಂದ ಕಂಸನು ದಿನದಲ್ಲಿ 24 ಗಂಟೆಯೂ ಬಿಡದೆ ಕೃಷ್ಣನನ್ನು ಕುರಿತೇ ಯೋಚಿಸುತ್ತಿದ್ದನು. ಊಟ ಮಾಡುವಾಗ, ನಡೆದಾಡುವಾಗ, ಉಸಿರಾಡುವಾಗ ಅವನಿಗೆ ಕೃಷ್ಣನದೇ ಯೋಚನೆ. ಸಹಜವಾಗಿ ಅವನಿಗೆ ಮುಕ್ತಿಯ ವರವು ದೊರಕಿತು. ಭಗವದ್ಗೀತೆಯಲ್ಲಿ ಸದಾ ತದ್ಭವ ಭವಿತಃ ಎಂದು ಹೇಳಿದೆ. ಮನುಷ್ಯನ ಮನಸ್ಸು ಯಾವುದರಲ್ಲಿ ತನ್ಮಯವಾಗಿರುತ್ತದೆಯೋ ಅದಕ್ಕೆ ಅನುಗುಣವಾಗಿ ಅವನಿಗೆ ಮುಂದಿನ ಜನ್ಮವು ಬರುತ್ತದೆ. ಕಂಸನು ಚಕ್ರಧಾರಿಯಾದ ಕೃಷ್ಣನನ್ನು ಕುರಿತು ಯೋಚಿಸುತ್ತಿದ್ದನು. ನಾರಾಯಣನು ಶಂಖ ಚಕ್ರ ಗದ ಪದ್ಮಧಾರಿಯಾದದ್ದರಿಂದ ಕಂಸನು ನಾರಾಯಣನನ್ನು ಕುರಿತು ಯೋಚಿಸುತ್ತಿದ್ದನು. ಬಲ್ಲವರು ಹೇಳುವ ಪ್ರಕಾರ ಕಂಸನಿಗೆ ಸಾರೂಪ್ಯ ಮುಕ್ತಿಯು ದೊರೆಯಿತು. ಹೀಗೆಂದರೆ ಅವನಿಗೆ ನಾರಾಯಣನ ವಿಷ್ಣುವಿನ ರೂಪವೇ ಬಂದಿತು. ವೈಕುಂಠ ಲೋಕದಲ್ಲಿ ಇರುವವರಿಗೆಲ್ಲ ನಾರಾಯಣನ ರೂಪವೇ. ಸತ್ತ ನಂತರ ಕಂಸನಿಗೆ ಮುಕ್ತಿಯೂ ದೊರಕಿ ವೈಕುಂಠ ಲೋಕಕ್ಕೆ ಏರಿದನು. ಇದರಿಂದ ನಾವು ದೇವೋತ್ತಮ ಪರಮ ಪುರುಷನನ್ನು ಶತ್ರುವನಾಗಿ ಕುರಿತು ಯೋಚಿಸುವವನಿಗೆ ಮುಕ್ತಿ ದೊರೆಯುತ್ತದೆ, ವೈಕುಂಠ ಲೋಕದಲ್ಲಿ ಸ್ಥಾನ ಸಿಕ್ಕುತ್ತದೆ ಎಂದು ತಿಳಿದುಕೊಳ್ಳಬಹುದು. ಇನ್ನು ಸದಾ ಪ್ರೀತಿಯಿಂದ ಕೃಷ್ಣನನ್ನು ಕುರಿತು ಯೋಚಿಸುವ ಶುದ್ಧ ಭಕ್ತರ ವಿಷಯವನ್ನು ಏನು ಹೇಳುವುದು? ಕೃಷ್ಣನು ಕೊಂದ ಶತ್ರುವೂ ಸಹ ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ಅವನಿಗೆ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಸ್ಥಾನವೂ ದೊರೆಯುತ್ತದೆ. ದೇವೋತ್ತಮ ಪರಮ ಪುರುಷನು ಸಂಪೂರ್ಣವಾಗಿ ಮಂಗಲಕಾರನಾದದ್ದರಿಂದ ಶತ್ರುವಿನಂತೆ ಆಗಲಿ ಮಿತ್ರನಂತೆ ಆಗಲಿ ಅವನನ್ನು ಕುರಿತು ಯೋಚಿಸುವವರಿಗೆ ಮುಕ್ತಿಯು ದೊರೆಯುತ್ತದೆ. ಆದರೆ ಭಕ್ತನ ಮುಕ್ತಿಯು ಶತ್ರುವಿನ ಮುಕ್ತಿಯು ಒಂದೇ ಅಲ್ಲ. ಸಾಮಾನ್ಯವಾಗಿ ಶತ್ರುವಿಗೆ ಸಾಯುಜ್ಯ ಮುಕ್ತಿಯು, ಕೆಲವೊಮ್ಮೆ ಸಾರೂಪ್ಯ ಮುಕ್ತಿಯು ದೊರೆಯುತ್ತದೆ. ಕಂಸನಿಗೆ 8 ಮಂದಿ ತಮ್ಮಂದಿರು. ಅವರಲ್ಲಿ ಕಂಕ ಎನ್ನುವವನೇ ದೊಡ್ಡವನು. ತಮ್ಮ ಅಣ್ಣನ ವಧೆಯಾಯಿತೆಂದು ತಿಳಿದು ಅವರು ಒಟ್ಟಾಗಿ ಸೇರಿ ಬಹುಕೋಪದಿಂದ ಕೃಷ್ಣನನ್ನು ಕೊಲ್ಲಲು ಅವನ ಮೇಲೆ ನುಗ್ಗಿದರು. ಕಂಸನು, ಅವನ ತಮ್ಮಂದಿರು ಕೃಷ್ಣನ ಸೋದರ ಮಾವಂದಿರು. ಅವರೆಲ್ಲ ಕೃಷ್ಣನ ತಾಯಿ ದೇವಕಿಯ ಸೋದರರು. ಕೃಷ್ಣನು ಕಂಸನನ್ನು ಕೊಂದಾಗ ತನ್ನ ಸೋದರ ಮಾವನನ್ನೇ ಕೊಂದ. ಇದು ವೇದದ ನಿಯಮಕ್ಕೆ ವಿರುದ್ಧವಾದದ್ದು. ಕೃಷ್ಣನಿಗೆ ಯಾವ ವೈದಿಕ ನಿಯಮಗಳು ಅನ್ವಯಿಸುವುದಿಲ್ಲ. ಅನಿವಾರ್ಯವಾದಾಗ ಮಾತ್ರ ಅವನು ವೇದದ ಅಪ್ಪಣೆಯನ್ನು ಮುರಿಯುತ್ತಾನೆ. ಕೃಷ್ಣನನ್ನು ಬಿಟ್ಟು ಬೇರೆ ಯಾರು ಕಂಸನನ್ನು ಕೊಲ್ಲುವಂತಿರಲಿಲ್ಲ. ಆದುದರಿಂದ ಅವನನ್ನು ಕೃಷ್ಣನೇ ಕೊಲ್ಲಬೇಕಾಯಿತು. ಕಂಸನ 8 ಮಂದಿ ಸೋದರರ ವಿಷಯವೇ ಬೇರೆ. ಅವರನ್ನು ಸಂಹರಿಸುವ ಕೆಲಸವನ್ನು ಬಲರಾಮನು ವಹಿಸಿಕೊಂಡನು. ಬಲರಾಮನ ತಾಯಿ ರೋಹಿಣಿಯು ವಸುದೇವನ ಹೆಂಡತಿಯಾದರೂ ಅವಳು ಕಂಸನ ಸೋದರಿಯಲ್ಲ. ಆದುದರಿಂದ ಅವರ ಸಂಹಾರದ ಕೆಲಸವನ್ನು ಬಲರಾಮನು ವಹಿಸಿಕೊಂಡನು. ಅವನು ತನಗೆ ಸಿಕ್ಕ ಶಸ್ತ್ರವನ್ನು, ಪ್ರಾಯಶಃ ಅವನ ಕೈಯಲ್ಲಿದ್ದ ಆನೆಯ ದಂತವನ್ನು ತೆಗೆದುಕೊಂಡು ಸಿಂಹವು ಜಿಂಕೆಗಳ ಹಿಂಡನ್ನು ಕೊಲ್ಲುವಂತೆ ಒಬ್ಬರಾದ ನಂತರ ಒಬ್ಬರಂತೆ 8 ಮಂದಿ ಸಹೋದರರನ್ನು ಕೊಂದು ಹಾಕಿದನು. ಹೀಗೆ ದೇವೋತ್ತಮ ಪರಮ ಪುರುಷನು ಶಿಷ್ಟಾರಕ್ಷಣೆಗೆ ಮತ್ತು ಯಾವಾಗಲೂ ದೇವತೆಗಳ ಶತ್ರುವಾದ ಅಧರ್ಮಿ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿ ಅವತರಿಸುತ್ತಾನೆ ಎನ್ನುವ ಮಾತು ಸತ್ಯವೆಂದು ಕೃಷ್ಣ ಮತ್ತು ಬಲರಾಮರು ತೋರಿಸಿಕೊಟ್ಟರು. ಮೇಲಿನ ಲೋಕಗಳ ದೇವತೆಗಳು ಕೃಷ್ಣ ಮತ್ತು ಬಲರಾಮರನ್ನು ಅಭಿನಂದಿಸಿ ಹೂ ಮಳೆಗರೆದರು. ದೇವತೆಗಳಲ್ಲಿ ಬ್ರಹ್ಮ ಮತ್ತು ಶಿವರಂತಹ ಪ್ರಬಲರೂ ಇದ್ದರು. ಕಂಸನ ಸಾವಿನಿಂದ ತಮಗಾದ ಸಂಭ್ರಮವನ್ನು ಎಲ್ಲರೂ ಸೇರಿ ವ್ಯಕ್ತಪಡಿಸಿದರು. ದೇವಲೋಕಗಳಿಂದ ದುಂದುಬಿಯ ನಾದವಾಯಿತು, ಪುಷ್ಪವೃಷ್ಟಿಯಾಯಿತು ಮತ್ತು ದೇವತೆಗಳ ಪತ್ನಿಯರು ಆನಂದಾನ್ಮದನದಿಂದ ನೃತ್ಯ ಮಾಡಿದರು. ಕಂಸ ಮತ್ತು ಅವನ 8 ಮಂದಿ ತಮ್ಮಂದಿರ ಹೆಂಡತಿಯರಿಗೆ ಗಂಡಂದಿರ ಸಾವಿನಿಂದ ತುಂಬ ದುಃಖವಾಯಿತು. ತಮ್ಮ ಹಣೆಗಳನ್ನು ಚಚ್ಚಿಕೊಂಡು ಕಣ್ಣೀರಿನ ಪ್ರವಾಹವನ್ನೇ ಹರಿಸಿದರು. ಗಟ್ಟಿಯಾಗಿ ಅಳುತ್ತಾ ತಮ್ಮ ಗಂಡಂದಿರ ದೇಹಗಳನ್ನು ಆಲಿಂಗಿಸುತ್ತಿದ್ದರು. ಶವಗಳನ್ನು ಸಂಬೋಧಿಸಿ ಅಳುತ್ತಾ ಅವರು ಹೀಗೆ ಹೇಳಿದರು, ಪ್ರೀತಿಯ ಗಂಡಂದಿರೇ, ನೀವು ತುಂಬ ದಯಾಮಯರು, ಆಶ್ರಿತ ರಕ್ಷಕರು. ನೀವು ಸತ್ತ ಮೇಲೆ ನಿಮ್ಮ ಮನೆಯ ಮಕ್ಕಳೊಂದಿಗೆ ನಾವು ಸತ್ತಿದ್ದೇವೆ. ನಾವು ಸುಮಂಗಳಿಯರಲ್ಲ. ಧನುರ್ಯಜ್ಞದಂತೆ ನಡೆಯಬೇಕಾಗಿದ್ದ ಶುಭ ಕಾರ್ಯಗಳೆಲ್ಲ ನಿಮ್ಮ ಸಾವಿನಿಂದ ಹಾಳಾಗಿವೆ. ಪ್ರಿಯ ಪತಿಯರೇ, ತಪ್ಪಿಲ್ಲದವರಿಗೆ ನೀವು ಕೆಡಕನ್ನು ಮಾಡಿದ್ದೀರಿ. ಇದರ ಪರಿಣಾಮವಾಗಿ ನಿಮ್ಮ ಸಂಹಾರವಾಯಿತು. ಇದು ಅನಿವಾರ್ಯ. ಏಕೆಂದರೆ ಪ್ರಕೃತಿಯ ನಿಯಮದಂತೆ ನಿರಪರಾಧಿಗೆ, ಹಿಂಸೆ ಕೊಟ್ಟವರಿಗೆ ಶಿಕ್ಷೆಯಾಗಲೇಬೇಕು. ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ನಮಗೆ ಗೊತ್ತು. ಅವನು ಎಲ್ಲದರ ಪರಮ ಪ್ರಭು, ಎಲ್ಲದರ ಪರಮ ಭೋಗಿ. ಆದುದರಿಂದ ಅವನ ಅಧಿಕಾರವನ್ನು ಅಲಕ್ಷ್ಯ ಮಾಡಿದವರು ಸುಖವಾಗಿರಲು ಸಾಧ್ಯವೇ ಇಲ್ಲ. ಕಟ್ಟ ಕಡೆಗೆ ನಿಮ್ಮಂತೆ ಅವರು ಸಾಯುವರು. ಕೃಷ್ಣನಿಗೆ ತನ್ನ ಸೋದರತ್ತೆಯರ